ஸ்ரீகுருப்போ நம. ஹரி ஓம். சத்யம் சத்யம் புனசத்யம் விஷ்ணுதீர்த்தப்ரஸாதே காமாபவந்தேவ ஷபதோ பிம்பசந்நிதௌ. ஷோடஷி அந்த ಈ ಗ್ರಂಥದ ಹೆಸರು. ಗ್ರಂಥಕ್ಕೆ ಷೋಡಶಿ ಅಂತ ಯಾಕೆ ಹೆಸರು ಅಂದರೆ, ಷೋಡಶ ಶಬ್ದದ ಅರ್ಥ 16. ಷೋಡಶ ಅಂದರೆ 16. ಷೋಡಶ ಪ್ರಕರಣಗಳು ಅಂದರೆ ಚಿಕ್ಕ ಚಿಕ್ಕ ಅಧ್ಯಾಯಗಳು ಯಾವ ಗ್ರಂಥದಲ್ಲಿ ಇರುತ್ತೋ ಅದಕ್ಕೆ ಷೋಡಶಿ ಅಂತ ಹೆಸರು. 14 ಅಂದರೆ ಚತುರ್ದಶ. ಚತುರ್ದಶ ಪ್ರಕರಣಗಳು ಯಾವ ಗ್ರಂಥದಲ್ಲಿ ಇರುತ್ತೋ ಆ ಗ್ರಂಥಕ್ಕೆ ಹೆಸರು ಚತುರ್ದಶಿ ಅಂತ ಬಂತು. ಸರಿ, ಈ ಗ್ರಂಥಕ್ಕೆ ಷೋಡಶಿ ಅಂತಲೇ ಯಾಕಿಟ್ರು? 16 ಪ್ರಕರಣ ಯಾಕೆ ಮಾಡಿದ್ರು ಅಂದ್ರೆ ಅದನ್ನ ಒಂದು ಸೂಚನೆ ಕೊಡ್ತಾ ಇದ್ದಾರೆ. ಈ ಗ್ರಂಥವನ್ನ ಯಾರಾದರೆ ಚಿಂತನೆ ಚೆನ್ನಾಗಿ ಗುರುಗಳ ಮುಖದಿಂದ ಕೇಳಿ, ಕೇಳೋದು ಎರಡು ರೀತಿ. ಗಂಡಸರಿಗಾದರೆ ಗ್ರಂಥ ಇಟ್ಟುಕೊಂಡು ಚೆನ್ನಾಗಿ ಪಾಠಕ್ರಮದಲ್ಲಿ ಹೇಳೋದು. ಹೆಂಗಸರಿಗಾದರೆ ಅರ್ಥ ಮಾತ್ರ ಹೇಳು, ಅರ್ಥ ಕೇಳಲಿಕ್ಕೆ ಅಧಿಕಾರ ನಿಮಗಿದೆ, ತಿಳ್ಕೊಂಡು ಅದನ್ನ ಚಿಂತನೆ ಮಾಡಲಿಕ್ಕೆ ಬರೆಸಿದ್ದೇನೆ. ಷೋಡಶಿಯೆಲ್ಲ ಹೆಂಗಸರಿಗೂ ಅನುಕೂಲ ಆಗುವಂತೆ ನೋಟ್ಸ್ ಬರೆಸಿದ್ದೇನೆ. ಇದ್ಯಾದು ಮೊನ್ನೆ ಕೊಟ್ಟಿದ್ದು ನಿಮ್ಮ ಹತ್ರ? ಷೋಡಶಿ ನಾಳೆ ತರ್ತೀರಾ? ಇದೆಯಾ? ಇದ್ರೆ ಕೊಟ್ಟುಬಿಡಿ, ಅವರು ಜೆರಾಕ್ಸ್ ಮಾಡಿಕೊಂಡು ಅವ್ರನ್ನ ಮಾಡಿಕೊಡ್ತಾರೆ. ಅದಕ್ಕೆ ಒಂದೇ ಕಾಪಿಯಾ? ಇಲ್ಲ, ಅವ್ರಿಗೆ ಕೊಡ್ತಾರೆ ನಾಳೆ. ಅದಕ್ಕೇನು? ಸರಿ ಸರಿ ಸರಿ, ಜೆರಾಕ್ಸ್ ಮಾಡಿ ಒಂದು ಜೆರಾಕ್ಸ್ ನಾಳೆ ತಂದ್ಕೊಡಿ. ಸರಿ, ಅದನ್ನ ನಿಮ್ಗೆ ಯಾರ್ಯಾರು ಇದ್ದಾರೆ ಎಲ್ಲರೂ ಜೆರಾಕ್ಸ್ ಮಾಡಿಸ್ಕೊಂಡ್ಬಿಟ್ರೆ ಆಯ್ತು. ಅದರಲ್ಲಿ ಏನು ಅಂದ್ರೆ, ಶಾಸ್ತ್ರದ ಚೌಕಟ್ಟು ಮೀರದೆ ಹೆಂಗಸರು ಹೇಗೆ ಅಧ್ಯಯನ ಮಾಡಬೇಕು ಆ ರೀತಿಯಲ್ಲಿ ಚಿಂತನೆ ಮಾತ್ರ ಹೇಳಿದರು. ಇಲ್ಲಿ 16 ಪ್ರಕರಣ ಯಾಕೆ ಇವರು ಇಟ್ಟದ್ದು ಅಂದ್ರೆ, ನಮ್ಮ ಲಿಂಗ ದೇಹ ಜೀವ, ಜೀವನ ಸ್ವರೂಪ ದೇಹ. ಸ್ವರೂಪ ದೇಹ ಅಂದ್ರೆ ಜೀವನ ಸುತ್ತ ಇರುತ್ತ ಹೇಗೆ? ಸ್ವರೂಪ ದೇಹ ಅಂದ್ರೆ ಏನು?
ಸ್ವರೂಪ ದೇಹದೊಳಗೆ ಜೀವ,
ಸ್ವರೂಪ ದೇಹದೊಳಗೆ ಜೀವ ಇರ್ತಾನೆ. ನೀವು ನೋಡಿ, ಅವ್ರೇನು ಅಂತಾರೆ, ನೀವು ಎರಡು ವ್ಯತ್ಯಾಸ ಬಂತಲ್ಲಿ. ಸ್ವರೂಪ ದೇಹನೇ ಜೀವ ಅಂತ ಅವರಂತಾರೆ, ನೀವು ಸ್ವರೂಪ ದೇಹದೊಳಗೆ ಜೀವ ಅಂದ್ರೆ ಏನಂದ್ರಿ? ನೀವು ಅವರೇನು ಬೇರೆ ಹೇಳ್ತಾರೆ, ಜೀವನೊಳಗೆ ಸ್ವರೂಪ ದೇಹ ಅಂತ ಹೇಳ್ತಾರೆ. ಜೀವ ಜೀವನೊಳಗೆ ಸ್ವರೂಪ ದೇಹವಾ? ಮೂರು ಬಂತು ಇವಾಗ, ಮೂರು ಪಾರ್ಟಿ ಆದ್ರಿ. ಒಬ್ಬರು ಸ್ವರೂಪ ದೇಹ ಅಂದ್ರೆ ದೇಹದೊಳಗೆ ಜೀವ ಅಂತ ಹೇಳಿದ್ರೆ, ಅವರು ಜೀವದೊಳಗೆ ದೇಹ ಅಂತ ಇನ್ನೊಬ್ಬರು ಅಂದ್ರು, ಇನ್ನ ಸ್ವರೂಪ ದೇಹವೇ ಜೀವ ಅಂತ ನೀವಂದ್ರಿ, ಯಾವ್ದು ತಗೊಳ್ಳೋಣ? ನಿಮ್ಮ ಕಲ್ಪನೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಅಲ್ವಾ, ನಂಗದು ಬೇಕಾಗಿತ್ತು. ಯಾರ್ಯಾರ ತಲೆಯಲ್ಲಿ ಏನು ಕೂತಿದೆ ಎಂಬುದು ಹೊರಗೆ ಬಂದ್ರೆ ಹೊರತು ನಾನು ಸರಿ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಪ್ರಶ್ನೆ, ನಾನ್ ಪಾಡಿ ನಾ ಹೇಳ್ಕೊಂಡು ಹೋದ್ರೆ ಏನು ಉಪಯೋಗ ಇಲ್ಲ, ಅದು ಸರಿಯಲ್ಲ. ಇಲ್ಲಿ 4 ದೇಹಗಳು ಅಂತ ಹೇಳಿದರೆ, ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗ ದೇಹ, ಇದು 3 ಹೊರಗಿರುವ ದೇಹಗಳು. ಇನ್ನ ಸ್ವರೂಪ ದೇಹ ಅಂದ್ರೆ ಅಲ್ಲಿ ಭ್ರಾಂತಿ ಏನು ಬರುತ್ತೆ, ಜೀವ ಒಬ್ಬ ಅವನ ಮೇಲೆ 4 ದೇಹಗಳು ಅಂತ ಬರುತ್ತೆ. ಅಲ್ಲ, ಸ್ವರೂಪ ದೇಹ ಅಂದ್ರೆ ಸ್ವರೂಪವೇ ದೇಹ, ಜೀವನ ಸ್ವರೂಪ ಸ್ವರೂಪ ಜೀವನಕ್ಕಿಂತ ಬೇರೆ ಅಲ್ಲ. ಸೊ ಜೀವನ ಸ್ವರೂಪ ಅಂದ್ರೂ ಜೀವ ಅಂದ್ರೂ ಒಂದೇ, ತನ್ನದೇ ಆದ ರೂಪವೇ ದೇಹವಾಗಿ ಇರತಕ್ಕಂಥದ್ದು, ಅದರಿಂದ ಸ್ವರೂಪ ದೇಹ ಅಂತ. ಅಲ್ಲಿ ತುಂಬಾ ಜನ ಸಣ್ಣಕ್ಕ ಸ್ಲಿಪ್ ಆಗುತ್ತೆ. ಅಲ್ಲಿ ಒಬ್ರು ಅದೇ ಹೇಳಿದ್ರು, ಪಾಪ ನಾನು ತುಂಬಾ ಕಾಲದ ಹರಿಕಧಾಮ ಸಾರ ಪಾಠ ಮಾಡ್ತಾ ಇದ್ದೀನಿ, ಎಲ್ಲ ನೋಡ್ತಾ ಇದ್ದೀನಿ ಅಂದ್ರು. ಏನಮ್ಮ ಹೌದಾ ಇದು ಅಂತ ಕೇಳಿದ್ರೆ, ಇಲ್ಲ 4 ದೇಹ, ಜೀವನ ಮೇಲೆ 4 ದೇಹ ಅಂತ ಅಲ್ಲಿ ಬಂತು. ಅದಕ್ಕೆ ಇದು ಹರಿಕಧಾಮ್ರ ಸಾರವೇ ಆಗ್ಲಿ ಯಾವುದೇ ಆಗ್ಲಿ, ಕ್ರಮದಿಂದ ಬರಬೇಕು, ಪಾಠಕ್ರಮದಿಂದ ಬಂದ್ರೆ ಚೆನ್ನಾಗಿ ಬರುತ್ತೆ. ಸರಿ, ಒಟ್ಟಾರೆ ಏನಂತ, ಜೀವ ಜೀವನ ದೇಹವೇ ಸ್ವರೂಪ ದೇಹ ಅಂದ್ರೆ ಜೀವನ ದೇಹಕ್ಕೂ ಜೀವನಿಗೂ ವ್ಯತ್ಯಾಸ ಇಲ್ಲ. ದೇವರಿದ್ದಾರೆ, ದೇವರ ದೇಹ ಇದೆ, ಆನಂದ ಜ್ಞಾನಮಯವಾದ ದೇಹ ಭಗವಂತನದ್ದು. ಹಾಗಾದ್ರೆ ದೇವರ ದೇಹಕ್ಕೂ ದೇವರಿಗೂ ವ್ಯತ್ಯಾಸ ಉಂಟಾ? ಅವನೇ ಅವನ ದೇಹ. ಹಾಗೆ ಜೀವನ ದೇಹ, ಅವನ ಸುತ್ತೂ ಇರುವ ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಒಟ್ಟಾರೆ ನಾಲ್ಕು ದೇಹಗಳು ಅಂತ ಹೆಸರು. ಈ ನಾಲ್ಕು ದೇಹಗಳಲ್ಲಿ ಮೊದಲು ಶುರು ಆದದ್ದೇ ಲಿಂಗದೇಹ. ಆ ಲಿಂಗದೇಹ ಜೀವನ ಸುತ್ತೂ ಇದೆ. ಜೀವನ ಸುತ್ತೂ ಇರುವ ಲಿಂಗದೇಹ ಎಷ್ಟು ಕಲೆಗಳಿಂದ ಕೂಡಿದ್ದು, ಕಲೆ ಅಂದರೆ ಮರಕೆ ಅಲ್ಲ, 16 ಕಲೆಗಳು, ಷೋಡಶ ಅಂದ್ರೆ ಭಾಗಗಳು, 16 ಭಾಗಗಳಿಂದ ತಯಾರಾದದ್ದು, 16 ಪಾರ್ಟ್ಸ್ ಇವೆ ಅದರಲ್ಲಿ, ಎಲ್ಲ ಸೇರಿಸಿದ್ರೆ ಲಿಂಗದೇಹ ಅಂತ ತಯಾರಾಯಿತು. ಆ 16 ಯಾವ್ದು? ಇನ್ನ ಎಷ್ಟಾಯ್ತು? ಹದಿನೈದು ತನ್ ಮಾತ್ರ ಬಿಟ್ರಲ್ಲ,
ತನ್ ಮಾತ್ರ ಪಂಚಭೂತಗಳನ್ನ ಹುಟ್ಟತ್ತಲ್ಲ, ತನ್ ಮಾತ್ರ
ಇಷ್ಟು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಭೂತ ತನ್ಮಾತ್ರ ಸೇರಿ 5 ಸೇರಿ 15 ಆಯಿತು. ಇನ್ನ ಅವ್ಯಕ್ತ, ಮಹತ್ತತ್ವ, ಅಹಂಕಾರ, ಬುದ್ಧಿ ಎಲ್ಲವೂ ಮನಸ್ಸಲ್ಲೇ ಹಿಡಿಸಿದರೆ ಅವಾಗ ಒಂದಾಗುತ್ತದೆ. ಒಟ್ಟಾರೆ 16 ಕಲೆಗಳಿರತಕ್ಕಂಥ ಲಿಂಗದೇಹ, 16 ಕಲೆಗಳಿರುವಂತಹ ಲಿಂಗದೇಹ ನಮ್ಮ ಸುತ್ತೂ ಇದೆ. ಆ ನಮ್ಮ ಸುತ್ತೂ ಇರುವಂತಹ ಲಿಂಗದೇಹದ ಬಿಡುಗಡೆ ನಮಗಾಗಬೇಕು, ಅದು ಜೀವನದ ಗುರಿ ಅಲ್ಲಪ್ಪ. ನೀವು ಬೆಳಿಗ್ಗಿಂದ ಆಚಮನ, ಸ್ನಾನ, ಸಂಧಿ ಏನೇನು ಮಾಡ್ತೀರಾ, ಅದರ ಗುರಿ ಏನು ಅಂದರೆ ಧನಕನಕ ವಸ್ತು ವಾಹನಾದಿ ಸಕಲ ಸಂಪದ ಅಭಿವೃದ್ಧಿಯರ್ಥಂ, ಪ್ರಮೋಷನ್ ಸಿದ್ಧಾರ್ಥಂ ಅಲ್ವಾ. ಇವೆಲ್ಲ ಇಲ್ಲ ಅಂದ್ರು, ಅವೆಲ್ಲ ನಾವು ಬೇಡ ಅಂದ್ರೂ ಬಂದೇ ಬರುತ್ತೆ. ಈ ಜನ್ಮದಲ್ಲಿ ಸ್ವಾಮಿ ನನಗೆ ಕೊಡಬೇಕು ಅಂತಿದ್ದಿದ್ರೆ ಬೇಡ ಅಂದ್ರೂ ಬರುತ್ತೆ, ಇಲ್ಲ ಎಷ್ಟು ಉರುಳುದಂಡೆಗೆ ಹಾಕಿದ್ರೂ ಕೊಡಲ್ಲ ಸ್ವಾಮಿ. ಎಷ್ಟೆಷ್ಟು ಜನ್ಮಕ್ಕೆ ಈ ಜನ್ಮಕ್ಕೆ ಈ ತರ ಫಿಕ್ಸ್ ಅಂತ ಮಾಡಿಬಿಟ್ಟಿರ್ತಾನೆ. ಆದ್ದರಿಂದ ಭಗವಂತ ಆತನ ವಿಶೇಷವಾದ ಚಿಂತನೆ, ಆ ಚಿಂತನೆ ಮಾಡುತ್ತಾ 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 ಈ ಲಿಂಗ ದೇಹ ನಮ್ಮ ಸುತ್ತು ಗೂಡಿನಂತೆ ಇದೆ. ಅದು ದೇವರು ಕೊಟ್ಟದ್ದ ನಮಗೆ ತಾನಾಗಿರೋದ? ದೇವರು ಕೊಟ್ಟಿದ್ದು ಅಲ್ಲ. ಇಷ್ಟು ದೇವರ ಸೃಷ್ಟಿ ಅಂದ್ರೆ ಹೇಳಿ, ಲಿಂಗ ದೇಹ ದೇವರು ಕೊಟ್ಟಿದ್ದೆ, ಎಷ್ಟು ಜನ ಹೇಳ್ತೀರಾ?
ಜೀವ ಅನಾದಿ,
ಇಷ್ಟು ಹೇಳ. ಜೀವನಿಗೆ ಬಾಳೆಹಣ್ಣಿಗೆ ಸಿಪ್ಪೆ ಬಂದಂತೆ ಸಹಜವಾಗಿ ಬಂದದ್ದೇ ಲಿಂಗದೇಹ. ಸೃಷ್ಟಿ ಮಾಡಿಕೊಟ್ಟದ್ದು ಅನಿರುದ್ಧ ದೇಹ, ಸ್ಥೂಲ ದೇಹ. ಲಿಂಗದೇಹ ಮಾತ್ರ ತಾನಾಗಿ ಅನಾದಿ ಕಾಲದಿಂದ ಇದೆ. ಅದಕ್ಕೆ ದಾಸರಾಯರು ಹೇಳ್ತಾರಲ್ಲ ಹರಿಕಥಾಮೃತಸಾರದಲ್ಲಿ, ಜೀವನಕ್ಕೆ ತುಷದಂತೆ ಲಿಂಗವು. ತುಷ ಅಂದ್ರೆ ಹೊಟ್ಟು, ಭತ್ತಕ್ಕೆ ಹೊಟ್ಟು ಹೇಗಿದೆಯೋ ಆ ತರ ಯಾವಾಗ್ಲೂ ಲಿಂಗದೇಹ ಅಂಟಿಕೊಂಡೇ ಇರುತ್ತೆ ಅಂತ. ಆದರೆ ದೇವ ಲಿಂಗದೇಹ ಕೊಟ್ಟ ಎಂಬ ಶಬ್ದ ಪ್ರಯೋಗ ಆಗಿರುತ್ತೆ. ಮತ್ತು ದೇವರು ಕೊಡೋದೇನದರಲ್ಲಿ ಅಂದರೆ ಇಷ್ಟಿದೆ. ಇವಾಗ ತೆಂಗಿನಕಾಯಿ ಚೆನ್ನಾಗಿ ಒಳಗೆ ಒಣಗಿದೆ, ಗಿಟಕ ಆಗಿದೆ, ಅದು ಹೀಗ ಅಲ್ಲಾಡಿಸಿದರೆ ಒಳಗೆ ತೆಂಗಿನಕಾಯಿ ಅಲ್ಲಾಡ್ತಾ ಇರುತ್ತೆ ಲಟಲಟ ಅಂತ. ಹೌದ್ ತಾನೆ? ಆ ಗಿಟಕ ಅಂಟಿದೆಯಾ ಇಲ್ವಾ? ಅಲ್ವಾ, ಅಂಟಿಲ್ಲದಿದ್ರೆ ಎಲ್ಲಿರ್ಬೇಕು? ಅದು ಆಕಾಶದಲ್ಲಿರ್ಬೇಕು. ಅಂಟಿದೆ, ತಿರುಗಿಸಿದ್ರೆ ಅಂಟಿಲ್ಲ, ಕಚ್ಕೊಂಡೇ ಇಲ್ಲ, ತಿರುಗ್ತಾ ಇದೆ. ಆದ್ರೆ ಒಂದು ಕಡೆ ಅಂಟಿದ್ದೇ ಇರುತ್ತೆ. ಅದಕ್ಕೆ ಈ ತರ ಅಂಟು ಇದ್ದು ಇಲ್ಲದೆ ಇವನ್ ಸುತ್ತೋ ಇದೆ. ಇಂಥ ಲಿಂಗದೇಹ ಇವನಿಗೇನು ಮಾಡುತ್ತಾ ಇದೆ ಅಂದ್ರೆ ಹೇಳುತ್ತಾರೆ, ಇವನದ್ದೇ ಆದ ಸ್ವತ್ತು ಯಾವುದು? ಜ್ಞಾನ ಆನಂದ ಇವನಲ್ಲಿ ತುಂಬಿದೆ ಜೀವನದಲ್ಲಿ, ಮೋಕ್ಷ ಯೋಗ್ಯ ಜೀವನದಲ್ಲಿ. ಅಂಥ ಜೀವನ ಜ್ಞಾನ ಆನಂದ ಅವನ ಬಾಯಿಗೆ ಎಟಕದೆ ಮಾಡಿದ್ದು ಲಿಂಗದೇಹ. ಅವನ ಬಾಯಿಗೆ ಎಟಕದಂತೆ ಅಡ್ಡಿಯಾಗಿ ಕೂತಿದೆ. ಈ ಅಡ್ಡಿಯಾಗಿ ಕೂತಿರುವಂತಹ ಈ ಲಿಂಗ ದೇಹದ ಪರಿಚಯ, ಅದರೊಳಗಿರತಕ್ಕಂತಹ 16 ಕಲೆಗಳ ಪರಿಚಯ, ಅಲ್ಲಿರುವ ದೇವರ 16 ರೂಪಗಳಿಂದ ಭಗವಂತ ಇದ್ದಾನೆ. ಆ 16 ರೂಪಗಳಿಂದ ಭಗವಂತ ಏನಿದ್ದಾನೆ ಅವನ ಸ್ಮರಣೆ ಮಾಡಿದರೆ 16 ಕಲೆಗಳಿರುವ ಲಿಂಗ ದೇಹ ಒಡೆದು ಹೋಗಿ ನಾವು ಹೊರಗೆ ಬಂದು ಭಗವಂತನ ಜೊತೆಗೆ ಆನಂದವಾಗಿರುತ್ತೇವೆ. ಇದು ಸಾಧನೆಯ ಗುರಿ. ನಾವು ಪ್ರತಿಯೊಂದು ಕರ್ಮ ಮಾಡುತ್ತೇವಲ್ಲ, ಆ ಎಲ್ಲಾ ಕರ್ಮಗಳ ಗುರಿಯಲ್ಲಿ ಅಂದರೆ ಆ ಲಿಂಗ ದೇಹ ಒಡೆದು ಹೊರಗೆ ಬರಲಿಕ್ಕೆ ಬೇಕಾದ ಭಗವಂತನ ಚಿಂತನೆ ಬೇಕು. ಆ ಭಗವಂತನ ಚಿಂತನೆ ಕೊಡುವ ಗುರುಗಳು ಬೇಕು. ಅವರು ನಮ್ಮ ಜೊತೆಗೇ ಇದ್ದು ಬಡಿದು ಬಡಿದು ಮಾರ್ಗದಲ್ಲಿ ಕರಕೊಂಡು ಹೋಗಿ ಅವನ ಚಿಂತನೆ ಸತತ ಬರುವಂತೆ ಮಾಡಿ, ಆ ಸಾಧನೆ ಹಾಗೆಯೇ ಆಗುವಂತೆ ಮಾಡಿ, ಲಿಂಗ ದೇಹ ಒಡೆಯುವಂತೆ ಮಾಡಿ, ದೇವರ ದರ್ಶನ ಆಗಿ ಹೊರಡುವಂತೆ ಮಾಡಬೇಕು. ಇಷ್ಟಕ್ಕೆ ನಾವು ಮಾಡುವ ಕರ್ಮ ಸಂಕಲ್ಪ, ಸ್ವಾಮಿ ಇದು ಬೇಕು ಇದು ಬೇಕು ಇದು ಬೇಕು ಅಂತ ನೋಡಿ, ಅದು ಪಕ್ಕಕ್ಕೆ ಸೋರಿ ಹೋಗ್ತಾ ಇರುತ್ತೆ. ಸಂಕಲ್ಪವೇ ಸೋರಿ ಹೋಗ್ತಾ ಇರುತ್ತೆ, ಸಂಕಲ್ಪವೇ ಅದಕ್ಕೆ ಗುರಿಯಿಡಲ್ಲ. ಯಾರು ನಮ್ಮ ಚಿಕ್ಕ ಹುಡುಗರೆಲ್ಲ ಇರ್ತಾರೆ, ಅವರಿಗೆ ಬಿಲ್ಲು ಬಾಣ ಕೊಟ್ರೆ ಅವರೇನೋ ಪಾಪ ಅದನ್ನು ನೋಡಿ ಹೊಡಿತಾ ಇರ್ತಾರೆ. ಆದರೆ ಬಾಣ ಅವರು ಇಟ್ಟದ್ದೇ ಗುರಿ ಒಂದು, ಬಾಣ ಹೋದದ್ದೇ ಎಲ್ಲಿಗೂ ಹೋಗ್ತಾ ಇರುತ್ತೆ. ಹಾಗೆ ನಮ್ಮ ಕರ್ಮಗಳ ಗುರಿ, ಮಾಡಿದ ಕರ್ಮಗಳು ಎಷ್ಟೋ ಕಷ್ಟಪಟ್ಟು ಇನ್ನು ಮುಂದೆ ಕೊಡ್ತೀರ ಪಾಪ, ಅಪೂಪದಾನ ಎಲ್ಲ ಕೊಡ್ಲಿಕ್ಕಿದೆ, 33 ಎಲ್ಲ ಕೊಡ್ತೀರಲ್ಲ, ಗುರಿ ಎಲ್ಲಿಗೆ ಎಲ್ಲಿಗೋ ಹೊರಟೋಗುತ್ತದು. ಇದರಕ್ಕೆ ಬರಬೇಕು ಒಂದು ಒಟ್ಟಾರೆ 16 ಕಲೆಗಳಿರುವ ಲಿಂಗ ದೇಹದ 16 ಭಗವದ್ ರೂಪಗಳನ್ನು ಪ್ರತಿಪಾದನೆ ಮಾಡಿ ಅವನ ಸ್ಮರಣೆಯನ್ನು ಕೊಟ್ಟು ಉದ್ದಾರ ಮಾಡುವ ಗ್ರಂಥ. ಆದ್ದರಿಂದ 16 ಪ್ರಕರಣಗಳಿರುವಂತಹ ಗ್ರಂಥಕ್ಕೆ ಷೋಡಶಿ ಅಂತ ಹೆಸರಿಟ್ರು. ಹೆದರಬೇಡಿ, ಷೋಡಶಿ ಅಂದ ಕೂಡಲೇ ಇದು ಅರ್ಥ ಆಗದೇ ಇರುವ ಗ್ರಂಥ ಎಂಬ ತಲೆಗೆ ಬರುವುದು ಬೇಡ. ಅರ್ಥ ಯಾವಾಗ ಆಗಲ್ಲ ಅಂದರೆ ನಾನು ಸರಿಯಾಗಿ ಹೇಳದಿದ್ರೂ ಆಗಲ್ಲ, ನೀವು ಸರಿಯಾಗಿ ಕೇಳದಿದ್ರೂ ಆಗಲ್ಲ, ಕೇಳೋ ಕಾಲಕ್ಕೆ ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್ ಎಂದಿದ್ರೂ ಆಗಲ್ಲ. ಎರಡನೇದು ಇನ್ನೊಂದು ಯಾವುದು ಅಂದ್ರೆ ಮಧ್ಯೆ ಮಧ್ಯೆ ಕ್ಲಾಸಿಗೆ ನೀವು ಆಬ್ಸೆಂಟ್ ಆದ್ರೂ ಆಗಲ್ಲ. ಯಾಕೆ? ಮತ್ತ ನೀವು ಬರೋ ಹೊತ್ತಿಗೆ ಎಲ್ಲ ಗ್ರೀಕ್ ಅಂಡ್ ಲ್ಯಾಟಿನ್ ಆಗಿರುತ್ತೆ, ಎಲ್ಲ ಹೊಸ ಹೊಸದೇ ಬಂದಿರುತ್ತೆ, ಏನೋಪ್ಪ ನಮ್ಗೆ ಅರ್ಥವೇ ಆಗಲ್ಲ ಈ ಸಬ್ಜೆಕ್ಟು ಅಂತ ಆಗ್ಬಿಡುತ್ತೆ. ಆದರೆ ಒಂದು ಮಾತ್ರ ಸರಿಯಾದ ವಿಚಾರ, ಈ ವಿಷಯಗಳು ಎಷ್ಟು ಚೆನ್ನಾಗಿ ತಿಳಿಯುತ್ತೀವಿ, ಇದು ಸಾಧನೆಗೆ ಬೇಕಾದ ವಿಷಯಗಳು ಅಷ್ಟು ಚೆನ್ನಾಗಿರುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಇದನ್ನ 16 ಪ್ರಕರಣಗಳನ್ನ ಬಾಯ್ಪಾಠ ಮಾಡಿಬಿಟ್ಟಿದ್ದಾರೆ, ಬಾಯ್ಪಾಠ ಮಾಡಿ ನಿತ್ಯವೂ 14 ಪ್ರಕರಣ ಚತುರ್ದಶಿ, 16 ಪ್ರಕರಣ ಷೋಡಶಿ, 30 ಪ್ರಕರಣ ಬೆಳಿಗ್ಗೆ ಮಕಸುಳಾದಿ ಜೊತೆಗೆ ಈ 30 ಪ್ರಕರಣ ಚಿಂತನೆ ಮಾಡಿ ಮತ್ತೆ ಹೊರಟೋಗೋದಲ್ಲ, ಆ ರೀತಿ ಆಗ್ತಾ ಇದೆ. ನೀವೇನು ಕಡಿಮೆಯೇನಿಲ್ಲ, ನಿಮಗೆ ಪರಿಚಯ ಆಗಬೇಕು, ವಿಷಯ ಪರಿಚಯ ಆಗಬೇಕು, ಮನಸ್ಸಲ್ಲಿ ಛಲ ಬರಬೇಕು. ಬಂದ್ರೆ ನೀವೆಲ್ಲ ಚೆನ್ನಾಗಿ ಮಾಡ್ತೀರ ನಂಗೆ ಗೊತ್ತು, ಆ ಹುರುಪು ಬರಬೇಕಷ್ಟು. ಮಕಸುಳಾದಿ ಬಂತ, ಚತುರ್ದಶಿ ಇನ್ನ ಬರಲಿಲ್ಲ, ಇನ್ನ ಆಸಕ್ತಿ ಬರಲಿಲ್ಲ. ಚತುರ್ದಶಿ ಪೂರ್ಣವಾಗಿ ನಿತ್ಯ ಚಿಂತನೆ ಮಾಡ್ತಾ 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 ಬಂದ್ರೆ ಒಂದು 3/4 ಗಂಟೆಯಲ್ಲೇ ಆಗಿಬಿಡುತ್ತೆಲ್ಲ, ಇದಕ್ಕೊಂದು ಗಂಟೆ ಟೋಟಲ್ 2 ಅವರ್ಸ್. ನೀವು 4 ಗಂಟೆಗೆ ನಿಮ್ಗೆ ಎಲ್ಲ ಸಂಸಾರದ ಕಾಟ ಶುರು ಆಗೋದೇ 6ಕ್ಕೆ, ಎಲ್ಲ ಹೇಳೋದೇ 6ಕ್ಕೆ ಹೌದಲ್ಲ, 5ಕ್ಕೆ ಶುರು ಆಗುತ್ತಾ? ಸರಿ ಅಮ್ಮ ಆಯ್ತು, ನೀವಂತೂ ಬೆಳಗಿನ ಜಾವ ಒಂದು 2 ಗಂಟೆ ತಿದ್ಬಿಡಿ, ಅದಕ್ಕೆ ಎದ್ದ ಕೂಡಲೇ ಸ್ನಾನಕ್ಕಂತೂ ತಂಟೆಗೆ ಇಟ್ಕೋಬೇಡಿ, ಹಲ್ಲುಜ್ಜಿ ಶುದ್ಧವಾಗಿ, ಅಥವಾ ಒಂದು ತಮ್ಮಿಗೆ ಸ್ನಾನ ಮಾಡಿಕೊಂಡು ಕೂತು ದೂರಮಂತ್ರ ಇಷ್ಟೊತ್ತೊಂದು 10 ನಿಮಿಷ ಮಾಡಿ ವಿಚಿಂತನೆ ಮಾಡಿ ಮುಗಿಸಿ ನಂತರ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಬಿಡಿ. ನಂತರ ಅವರೆಲ್ಲ ಮನೆಗಿದ್ದವನ್ನೆಲ್ಲ ಹೊರಗೆ ಕಳಿಸಿದ ಮೇಲೆ ನೀವೆಲ್ಲಿರೋದು, ರಿಟೈರ್ ಆದ ಗಂಡಸರಿಗಂತೂ ನಿಮ್ದೊಂದು ವಿಶೇಷ ಫುಲ್ ಟೈಮೇ ಇದ್ದಿರುತ್ತೆ. ದಿನದಲ್ಲಿ ಒಂದು 2 ಅವರ್ಸ್ ಇಡದಂಗಿದ್ರೆ ನಮಗಾಗಿ ಇಡದಂಗಿದ್ರೆ ಇನ್ನೇ ಯಾಕೆ ಹೋಗ್ತಾನೆ? ಸರಿ, ಹಾಗಾದ್ರೆ ಷೋಡಶಿಯಲ್ಲಿ ಮೊದಲನೆಯ ಪ್ರಕರಣ ಶುರು ಮಾಡುತ್ತಾರೆ. ಮೊದಲನೆಯ ಪ್ರಕರಣ ಹೆಸರು ಬಂಧಕ ಪ್ರಕರಣ ಅಂತ. ಆ ಬಂಧಕ ಪ್ರಕರಣದಲ್ಲಿ ಏನ್ ಹೇಳಿದ್ದಾರೆ ಹೇಳ್ತಾರೆ, ಮೊದಲು ಶುರು ಮಾಡುವುದೇ ಭಗವಂತನ ಸ್ತೋತ್ರ, ನಿಶುಶೀದ ಗಣಪತಿ. ಅರ್ಥ ಏನಯ್ಯ ಹೇಳ್ತಾರೆ, ಭಗವಂತ ಗಣಗಳಿಗೆ ಪತಿ. ಯಾವ ಗಣಗಳಿಗೆ? ಜೀವ ಗಣಗಳಿಗೆ ಪತಿ. ಅದರಿಂದ ದೇವರನ್ನ ಗಣಪತಿ ಅಂತ ಕರೀತಾರೆ. ನಾವು ಗಣಪತಿ ಅಂದ್ರೆ ಅಲ್ಲಿಗೆ ಹೋಗ್ಬಿಡ್ತೀವಿ ಅಷ್ಟೇ ಹೊರತು ದೇವರ ಹತ್ರ ಬರಲ್ಲ. ಭಗವಂತನೇ ಗಣಪತಿ, ಜೀವ ಗಣಗಳಿಗೆ ಪತಿ. ಅಷ್ಟೇ ಅಲ್ಲ, ಗುಣಗಳ ಗಣಗಳು, ಗುಣಗಳ ಗುಂಪು, ಅದನ್ನ ಗಣ ಅಂತಾರೆ. ಅಂತ ಗಣಗಳಿಗೆ ಪತಿ, ಆದ್ದರಿಂದ ದೇವರಿಗೆ ಗಣಪತಿ. ಹೇ ಸ್ವಾಮಿ, ನನ್ನ ಅನುಗ್ರಹ ಮಾಡಯ್ಯ, ನೀನು ಜ್ಞಾನಿಗಳಲ್ಲಿ ಪರಮಶ್ರೇಷ್ಠ ಅಂತ ತಿಳಿದಿದ್ದೇನೆ. ನಿನ್ನ ಬಿಟ್ಟು ಯಾರೂ ಏನೂ ಮಾಡಲಿಕ್ಕೆ ಆಗಲ್ಲ. ನರುತೆ ತ್ವತ್ಕ್ರಿಯತೆ ಕಿಂಚನಾರೆ. ಹೇ ಸ್ವಾಮಿ, ನೀನು ಎಲ್ಲರಲ್ಲಿ ನಿಂತು ಎಲ್ಲರ ಕಾರ್ಯವನ್ನ ಮಾಡಿಸ್ತಾ ಇದ್ದೀಯ. ಅಂಥ ನಿನ್ನ ಮಹಿಮೆ, ನೀನು ಬಿಟ್ಟರೆ ಯಾರು ಉಸಿರಾಟವೂ ಆಡಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀದೇವಿ ಮೊದಲುಕೊಂಡು ಪ್ರತಿಯೊಬ್ಬ ಜೀವರಾಶಿ ದೇವರು ಉಸಿರಾಡಿಸಿದರೆ ಆಡಬೇಕು, ಇಲ್ಲೇ ಸುಮ್ಮನೆ ಕೂತಿರಬೇಕಷ್ಟೆ. ಅಂದ್ರೆ ಕಲ್ಲಿನಂತೆ ಇರಬೇಕು. ಚೇತನರೇ ಸರಿ, ಜೀವ ಚಲನೆ ಮಾಡಿಸೆ ಹರಿ. ಚೇತನರೇ ಜಡ ತುಲ್ಯ, ಜೀವ ಚಲನೆ ಮಾಡಿಸದಿರಲು. ಆ ರೀತಿಯಲ್ಲಿ ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲರೂ ಕೂಡ ಹಾಗೇ ಸ್ಥಗಿತವಾಗಿರ್ತಾರೆ. ದೇವ ಚಲನ ಮಾಡಿಸಿದರೆ ಎಲ್ಲರೂ ಆಗ್ತಾರೆ. ಅಂಥ ಹೇ ಸ್ವಾಮಿ, ಚಿತ್ರಂ ಅರ್ಚ, ನಿನ್ನ ಪೂಜೆಯನ್ನ ನನ್ನಿಂದ ಮಾಡಿಸು. ನಿನ್ನ ಪೂಜೆ ಮಾಡುವಾಗ ಪೂಜೆ ತಗೊಳ್ಳುವವ ನೀನೆ, ಪೂಜೆ ಮಾಡುವುದು ಯಾರು ಅಂದ್ರೆ ನಾನೇ ಅಂತ ಹೇಳಿದ್ರೆ ನಾನು ಸ್ವತಂತ್ರವಾಗಿ ಪೂಜಾ ಮಾಡಲಾರೆ. ಅದು ಕಾರಣ ನೀನೇ ನನ್ನಲ್ಲಿದ್ದು ನನ್ನ ಕೈಕಾಲು ಮೊದಲಾದ್ದನ್ನ ಕದಲಿಸಿ ಅದರ ಮೂಲಕ ನಿನ್ನ ಪೂಜೆ ನೀನೇ ಮಾಡಿಕೊಳ್ತಾ ಇದ್ದೀಯ. ಚಿತ್ರಂ ಅರ್ಚ್ಯ, ಚಿತ್ರವಾಗಿ ನೀನು ಪೂಜೆ ಮಾಡಿಕೊಳ್ತಾ ಇದೀಯ. ಅಂದರೆ ಒಬ್ಬೊಬ್ಬರಲ್ಲಿ ನೋಡಿ, ದೇವರೇ ಎಲ್ಲ ಎಷ್ಟು ಜನ, 10 ಜನ ಪೂಜಾ ಕೂತಿದ್ರೆ 10 ಜನದೊಳಗೂ ದೇವರೇ ನಿಂತಿದ್ದಾನೆ. ಅವರವರ ಯೋಗ್ಯತಾ ಕರ್ಮಾನುಸಾರ ಭಗವಂತನ ಚಿಂತನೆ ಅವನೇ ಕೊಡ್ತಾನೆ, ತಕ್ಕಂತ ಪೂಜಾ ಅವನೇ ಮಾಡಿಸ್ತಾನೆ, ಸ್ವೀಕಾರ ಮಾಡೋದು ಅವನೇ, ಫಲಗಳು ಬೇರೆ ಬೇರೆ ಬೇರಾಗಿ ಕೊಡ್ತಾ ಹೋಗ್ತಾನೆ. ಇದನ್ನ ಅಂಥ ಭಗವದ್ ರೂಪ. ಯಾವ ರೂಪ ಅಂದ್ರೆ ಈ ಇಡೀ ಗ್ರಂಥದ ಗುರಿ ಭಗವಂತನಲ್ಲೇ ಇದೆ. ಯಾವ ಭಗವದ್ ರೂಪದಲ್ಲಿ ಅಂತ ಹೇಳಿದರೆ ಎಲ್ಲರ ಹೃದಯದಲ್ಲಿರುವಂತಹ ಒಂದು ರೂಪ. ಆ ರೂಪವನ್ನ ಏನಂತ ಕರೀತಾರೆ ಅಂದ್ರೆ ಬಿಂಬ ಅಂತ ಕರೀತಾರೆ. ಅವಾಗೆ ಮತ್ತೂ ಬರುತ್ತೆ, ದೇವರ ರೂಪ ಯಾವುದಾದ್ರೇನು? ರಾಮ ಕೃಷ್ಣ ಮೊದಲಾದ ರೂಪಗಳೆಲ್ಲ ಇವೆ. ನಮ್ಮೊಳಗೆ ಬಿಂಬಮೂರ್ತಿ ಇದ್ದಾನೆ. ಎರಡು ಒಂದೇನಾ ಬೇರೆನಾ? ಬಿಂಬರೂಪಿ ಭಗವಂತ ನಮ್ಮೊಳಗಿದ್ದಾನೆ, ಹೊರಗೆ ರಾಮಕೃಷ್ಣ ಮೊದಲಾದಂತಹ ರೂಪಗಳಿವೆ. ಒಂದೇನಾ ಬೇರೇನಾ? ಒಂದೇ ತಾನೇ. ಅಂಥ ಕಾಲಕ್ಕೆ ಪ್ರಶ್ನೆ, ಇದನ್ನೇ ಪೂಜಾ ಯಾಕೆ? ಅದನ್ನು ಮಾಡಬಹುದಲ್ಲ, ರಾಮ ಕೃಷ್ಣ ಅಂತ ಇರುವುದಲ್ಲ, ಬಿಂಬ ಬಿಂಬ ಅಂತ ಯಾಕೆ ಒದ್ದಾಡ್ತೀರಾ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡುತ್ತಾರೆ ವಿಜಯದಾಸರು, ಸುಳಾದಿ ತರಲಿಲ್ಲ, ಅದು ತುಂಬಾ ಸುಂದರವಾಗಿ ಹೇಳ್ತಾರೆ ಅದರಲ್ಲಿ. ಹೇ ಸ್ವಾಮಿ, ವಿಜಯದಾಸರು ಬಿಂಬನ ಚಿಂತನೆ ಮಾಡ್ತಾ ಉಪಾಸನಾ ಭಾಗ ಸುಳಾದಿಗಳು ಬೇಕು. ನಾಳೆ ಹೇಳೋಣ ಸುಳಾದಿ, ನಾಳೆ ಹೇಳೋಣ. ಅದರಲ್ಲಿ ಹೇಳುತ್ತಾರೆ ಅವರು ಭಗವಂತನ ಚಿಂತನ, ಒಳಗಿರುವ ಬಿಂಬಮೂರ್ತಿಯನ್ನು ಚಿಂತನೆ ಮಾಡುತ್ತಾ ಕೂತಿರುವಾಗ ವಿಠಲ ಬಂದ, ಕುದುರೆ ಮೇಲೆ ಬಂದ, ಶಾಲು ಸೊಂಟಕ್ಕೆ ಸುತ್ತಿ ತಲೆ ಮೇಲೆ ಪೇಟ ಇಟ್ಟುಕೊಂಡು ಬಂದ. ಕೇಳಿದ, ಕುದುರೆಯಿಂದ ಕುದುರೆ ಮೇಲೆ ಬಂದು ಮೇಲಕ್ಕೆ ಬರುವಂತೆ ಮಾಡಿ ಹೆದರಿಸಿದ. ಯಾಕೆ ಈ ರೂಪ ಚಿಂತನೆ ಮಾಡ್ತಾ ಇಲ್ಲ? ಅವಾಗ ವಿಜಯದಾಸರು ಹೇಳ್ತಾರೆ, ಮೀಸವ ತಿದ್ದಿ ಅಂಜಿಸಿದರೆ ಅಂಜುವನಲ್ಲ ಅಂತ ಶುರು ಮಾಡ್ತಾರೆ ಸುಳಾದಿ. ಯಾಕಪ್ಪ, ಯಾಕೆ ಹೆದರಿಸಿದ ಅಂತ ಹೇಳಿದ್ರೆ, ಹೇ ಸ್ವಾಮಿ, ಈ ರೂಪ ಚಿಂತನೆ ಮಾಡಲಿಲ್ಲ ಅಂತಾನೆ ಹೆದರಿಸ್ತಾ ಇದೆಯಲ್ಲ, ಇದು ನಿಮ್ಗೆ ಸರಿಯಾ? ನೀನೇ ಹೇಳು, ನಿನ್ನ ಎಷ್ಟು ರೂಪಗಳಿವೆ? ದೇವರ ಎಷ್ಟು ರೂಪಗಳಿವೆ? ಅನಂತ ಅನಂತ ರೂಪಗಳು. ಅದು ಹೇಳ್ತಾರೆ, ನಿನ್ನ ರೂಪಗಳು, ಅವತಾರ ರೂಪಗಳು, ಎಲ್ಲಾ ರೂಪಗಳು ಸೇರಿ ಅನಂತ ಅನಂತ. ಎಲ್ಲಾ ಅನಂತ ಅನಂತ ರೂಪಗಳಲ್ಲಿ ಒಂದೊಂದು ಒಂದೊಂದು ರೂಪ ಮುಂದಿಟ್ಟುಕೊಂಡು ಒಂದೊಂದು ರೂಪವನ್ನ ಒಂದು ಕಲ್ಪ ಪರ್ಯಂತ ಉಪಾಸನೆ ಮಾಡೋದು. ಆ ರೂಪ, ಅಲ್ಲಿರೋ ಗುಣ, ಅಲ್ಲಿರೋ ಕ್ರಿಯಾ, ಅದನ್ನೇ ಉಪಾಸನೆ ಮಾಡ್ತಾ ಹೋಗೋದು. ಎಷ್ಟು ಒಂದು ಕಲ್ಪ ಆ ಪ್ರಕಾರ ಎಷ್ಟು ರೂಪಗಳು? ಅನಂತ ರೂಪಗಳು. ಅನಂತ ರೂಪಗಳನ್ನ ಒಂದೊಂದು ರೂಪ ಒಂದೊಂದು ಕಲ್ಪ ಪ್ರಕಾರ ಅನಂತ ಕಲ್ಪಗಳು ಉಪಾಸನೆ ಮಾಡಿದರೂ ಮೋಕ್ಷ ಕೊಡಲ್ಲ ಅಂತ ನೀನೇ ಹೇಳಿದ್ಯ. ಅದ್ಯಾಕೆ ಕೊಡಲ್ಲ ಅಂದ್ರೆ, ನಿಮ್ಮೊಳಗಿರುವ ಬಿಂಬಮೂರ್ತಿಯನ್ನ ಉಪಾಸನೆ ಮಾಡದಿದ್ದರೆ ನಾನೇ ಮೋಕ್ಷ ಕೊಡಲ್ಲ ಅಂತ ನೀನೇ ತೃಪ್ತಿ ಮಾಡಿದಾಗ ಮತ್ತೆ ನಿನ್ನ ಮಾತಿಗೆ ನೀನೇ ವ್ಯತಿರೇಕವಾಗಿ ಈಗ ಬಿಂಬಮೂರ್ತಿಯನ್ನು ನಿನ್ನದೇ ಆದ ರೂಪವನ್ನು ಚಿಂತನೆ ಮಾಡ್ತಾ ಇದ್ರೆ ಅದು ಯಾಕೆ ಮಾಡಲಿಲ್ಲ ಅಂತ ಕೇಳತ್ತೀಯಲ್ಲ, ಸರಿಯಾ ಅಂತ ಕೇಳ್ತಾರೆ. ಅದನ್ನ ಇಲ್ಲಿ ಹೇಳ್ತಾರೆ, ಅಯ್ಯ ಇಲ್ಲಿ ರಹಸ್ಯವಿದೆ, ಅತ್ರೇದಂ ರಹಸ್ಯಂ ಅಂತ ಹೇಳ್ತಾರೆ. ಏನು ರಹಸ್ಯ ಅಂದರೆ, ದೇವರ ಎರಡು ರೂಪಗಳಿವಯ್ಯ. ಎರಡು ರೂಪಗಳೊಂದು ಯಾವುದು ಅಂದ್ರೆ, ಜೀವನೊಳಗೆ ಇರತಕ್ಕಂಥ ರೂಪವೊಂದು, ಹೊರಗಿರುವ ಅನಂತ ರೂಪಗಳು, ಅವೆಲ್ಲ ಒಂದು ಗುಂಪು. ಜೀವನಲ್ಲಿ ಇರುವ ರೂಪ ಒಂದು ಗುಂಪು. ಅದರಲ್ಲಿ ಹೇಳುತ್ತಾರೆ, ಆ ಜೀವನ ಒಳಗಿರುವ ರೂಪ ಅಲ್ಲದೆ ಹೊರಗಿರುವ ರೂಪ ಏನಿದೆ, ಯಾವುದು? ನಾರಾಯಣ ರೂಪ, ಮೂಲ ರೂಪ ನಾರಾಯಣ ರೂಪ. ಆ ನಾರಾಯಣ ರೂಪ, ಈ ಬಿಂಬರೂಪ, ಈ ಎರಡೂ ರೂಪಗಳ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ಹೊರಗಿರುವ ಮೂಲ ರೂಪ ನಾರಾಯಣ, ಪ್ರಳಯ ಕಾಲದಲ್ಲಿ ಇರುತ್ತಲ್ಲ ನಾರಾಯಣ ರೂಪ, ಅದು ಪ್ರಳಯ ಕಾಲದಲ್ಲೂ ಇರುತ್ತೆ, ಸೃಷ್ಟಿ ಕಾಲದಲ್ಲೂ ಇರುತ್ತೆ, ಹಾಗೆ ಸ್ಥಿತಿ ಕಾಲದಲ್ಲೂ ಇರುತ್ತೆ. ಸೃಷ್ಟಿ ಸ್ಥಿತಿ ಸಂಹಾರಗಳಲ್ಲಿ ಏಕಪ್ರಕಾರ ಇರತಕ್ಕ ರೂಪ ನಾರಾಯಣ ರೂಪ. ಇನ್ನ ಸೃಷ್ಟಿ ಕಾಲದಲ್ಲಿ ಆ ನಾರಾಯಣ ರೂಪದಿಂದ ಹೊರಬಂದ ವಾಸು, ಮೊದಲು ದೇವರ ರೂಪಗಳು ಯಾವುದು ಹೊರಬಂದದ್ದು? ನಾಲ್ಕು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ ನಾಲ್ಕು ರೂಪಗಳು ಬಂತು, ಅದರಿಂದ ಅನಂತ ರೂಪಗಳು ಹೊರಬಂತು. ವಾಸುದೇವ ಮೊದಲುಗೊಂಡು ಅನಂತ ರೂಪಗಳೆಲ್ಲ ಸೃಷ್ಟಿ ಕಾಲದಲ್ಲಿ ಹೊರಗೆ ಬಂದು ಪ್ರಳಯ ಕಾಲದಲ್ಲಿ ಎಲ್ಲಾ ರೂಪಗಳು ಆ ನಾರಾಯಣ ರೂಪದಲ್ಲಿ ಲಯ ಆಗುತ್ತೆ. ಹಾಗಾದರೆ ಮಿಕ್ಕ ರೂಪಗಳೆಲ್ಲ ಒಂದು ಕಾಲಕ್ಕೆ ಹೊರಗಿರುತ್ತೆ, ಇನ್ನೊಂದು ಕಾಲಕ್ಕೆ ಇದರೊಳಗೆ ಸೇರಿಬಿಡುತ್ತೆ ಅಂತಿದೆ. ಹಾಗಾದರೆ ಮೂರು ಕಾಲದಲ್ಲಿ ಯಾವಾಗ್ಲೂ ಇರುವ ರೂಪ ಯಾವುದಾಯಿತು? ನಾರಾಯಣ ರೂಪ ಆಯಿತು. ಈ ರೂಪ ಅಲ್ಲದೆ ಇನ್ನೊಂದಿದೆ ಅಂದ್ರು. ಯಾವುದು? ಬಿಂಬರೂಪ ಅಂತಿದೆ. ಈ ಬಿಂಬರೂಪ ಜೀವನ ಒಳಗೇ ಇರುತ್ತೆ. ಯಾವಾಗಿಂದಿದೆ? ಅನಾದಿ ಅಂದ್ರೆ ಯಾವಾಗ? ಜೀವ ಸೃಷ್ಟಿಯಾದಾಗಿಂದ ಅಂತ ಅಲ್ವಾ. ಯಾವಾಗ ಸೃಷ್ಟಿ ಆಗಿದ್ದು?
ಜೀವ ಪರಮಾತ್ಮ ಎರಡು ಅನಾದಿತಾನೆ.
ಸೃಷ್ಟಿಯಾದಾಗಿಂದ ಅಂತ
ಅನಾದಿತಾದಿಂದ
ಸೃಷ್ಟಿಯಾಗಿಲ್ಲ ಅಂತ ತಾತ್ಪರ್ಯ. ಅನಾದಿ ಅಂದ್ರೆ ಸೃಷ್ಟಿ ಆದ ಅಂದ್ರೆ ಆದಿ ಬಂತು ಅಲ್ವಾ. ನೋಡಿ, ನಮ್ಮೊಳಗೆ ತಿಳುವಳಿಕೆಯಲ್ಲೇ ಚೂರು 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 ಫೈನ್ ಟ್ಯೂನಿಂಗ್ ಮಾಡಬೇಕಾಗ್ತಾ ಇರುತ್ತೆ. ಅದಕ್ಕೆ ಮಧ್ಯೆ ಮಧ್ಯೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ಯಾಕೋ ಆಚಾರ ಪ್ರಶ್ನೆಗಳು ಮಾಡ್ತಾರೆ. ನಮ್ಗೆ ಗೊತ್ತಿಲ್ಲ ಅಂತ ತೋರಿಸೋದೇ ಆಚಾರ ಗುರಿ ಅಂತ ಇಟ್ಕೋಬೇಡಿ. ನಿಮ್ಮಲ್ಲಿ ಏನು ಗೊತ್ತಿಲ್ಲ ಅಂತಲ್ಲ, ಅದು ಹಾಗೇ ಕೂತಿರುತ್ತೆ. ಹುಡುಗರಿಗೆ ಏನಾದರೂ ಸ್ತೋತ್ರ ಮಂತ್ರ ಹೇಳಿಕೊಡುವಾಗ ತಪ್ಪು ಕಲಿತು ಬಿಟ್ರೆ, ಅದು ನಿತ್ಯ ಹೇಳಲಿಕ್ಕೆ ಶುರು ಮಾಡಿದರೆ ಮತ್ತು ಸರಿ ಮಾಡಲಿಕ್ಕೆ ಹೇಳಿಕೊಟ್ಟರೂ ಕೂಡ ಹೇಳಿಕೊಡೋ ಕಾಲಕ್ಕೆ ಸರಿಯಾಗಿ ಹೇಳ್ತಾರೆ, ಒಬ್ಬರೇ ಕೂತು ಹೇಳೋ ಕಾಲಕ್ಕೆ ಮತ್ತ ಅನಾದಿ. ಯಾವುದು ತಪ್ಪು ಅಂದರೆ ಹಾಗೇ ಬರ್ತಾ ಇರುತ್ತೆ. ಇದನ್ನು ಹಾಗೇ ಹಿಡಿದುತ್ತಿದ್ದರೆ ಹೊರತು ಸರಿ ಹೋಗಲ್ಲ. ಹಾಗೆ ತಿಳುವಳಿಕೆ ಏನಿರುತ್ತೆ, ಒಬ್ಬೊಬ್ಬರಲ್ಲಿ ಒಂದೊಂದು ಹಾಗೆ ಹಾಗೆ ಕೆಲವು ಕೆಲವು ತಪ್ಪಾದ ತಿಳುವಳಿಕೆ ಹಾಗೇ ಕೂತಿರುತ್ತೆ. ಅದನ್ನು ತೆಗೆದು ತೆಗೆದು ತಿದ್ದದೆ ಹೊರದರೆ ಅದು ಹಾಗೆ ಬ್ಲ್ಯಾಕ್ ಸ್ಪಾಟ್ ಅಂತ ಹೇಳ್ತಾರಲ್ಲ ಹಾಗಿರುತ್ತೆ. ಹಾಗಾದರೆ ಜೀವ ಅನಾದಿಯಿಂದ ಇದ್ದಾನೆ ಅಂದ್ರೆ ದೇವ ಯಾವಾಗಿಂದಿದ್ದಾನೆ ಅಂದ್ರೆ ಅವರಿಗೆ ಹುಟ್ಟಿಲ್ಲ. ಹುಟ್ಟಿಲ್ಲದ ಯಾವಾಗ್ಲೂ ಇದ್ದ ಇರುವ ಇರುವಂತ ಮೂರು ಕಾಲದಲ್ಲಿ ಇರುವಂಥದ್ದು ದೇವ, ಜೀವ, ಜಡ, ಸೂಕ್ಷ್ಮ ಪ್ರಕೃತಿ. ಈ ಮೂರು ಯಾವಾಗ್ಲೂ ಎವರ್ಗ್ರೀನ್. ಇದನ್ನು ಯಾರು ಹುಟ್ಟಾಕ್ಲಿಲ್ಲ, ದೇವರು ಕೂಡ ಜಡವನ್ನು ಹುಟ್ಟಾಕ್ಲಿಲ್ಲ. ಇದ್ದದ್ದನ್ನೇ ತಂದ. ಇದ್ದ ಜೀವನಿಗೇನೆ ಶರೀರ ಕೊಡುವುದು, ಇನ್ನೊಂದು ಶರೀರ ಕೊಡುವುದು ಸೃಷ್ಟಿ ಅಷ್ಟೇ ಹೊರತು ಇಲ್ಲದ ಜೀವನನ್ನ ತಯಾರು ಮಾಡಲಿಲ್ಲ. ದೇವ ಇದ್ದ, ಯಾರೂ ಇರಲಿಲ್ಲ, ಜೀವರನ್ನ ಸೃಷ್ಟಿ ಮಾಡಿದ ಅಂದ್ರೆ ಜೀವರನ್ನ ತಯಾರು ಮಾಡಿದ ಅಂದ್ರೆ ಎಲ್ಲಿಂದ ತಯಾರು ಮಾಡಬೇಕು? ತನ್ನಿಂದ ತಯಾರು ಮಾಡಬೇಕು. ಆಗ ದೇವರೇ ಜೀವ ಅಂದ್ರೆ ದೇವ ಜೀವ ಒಂದೇ ಅಂತ ಆಯಿತು. ಇದು ಯಾರು ಒಳಗಿನ ರಹಸ್ಯವನ್ನ ಅರ್ಥ ಮಾಡಿಕೊಳ್ಳದೆ ಇರುವ ಎಲ್ಲರೂ ಹೇಳಿದ್ದಿದೆ. ದೇವರು ದೇವರ ರೂಪದಿಂದ ಬಂದದ್ದು ಜೀವ, ಅದು ದೇವ ಈಸ್ ಈಕ್ವಲ್ ಟು ಜೀವ ಅಂತ ಎಲ್ಲರೂ ಈಕ್ವೇಶನ್ ಹಾಕ್ಬಿಟ್ರು. ಆಚಾರ್ಯರೊಬ್ಬರಿಗೆ ಅರ್ಥ ಆಯ್ತು ನೋಡಿ, ಇದು ಬೇರೆದು ಅಂತ ಅರ್ಥ ಆಗಿದ್ದ ಆಚಾರ್ಯರಿಗೆ ಮಾತ್ರ. ದೇವ ಒಬ್ಬನೇ ಇದ್ದ ಅಂದ್ರೆ ಸ್ವತಂತ್ರನಾಗಿ ಒಬ್ಬನೇ ಇದ್ದ, ಮಿಕ್ಕವರೆಲ್ಲ ಒಳಗೆ ಇದ್ರು ಹೊರಗೆ ಬಂದ್ರು, ಇದು ಸೃಷ್ಟಿ ಎಂದ್ರು. ಹಾಗಾದರೆ ಅನಾದಿಯಿಂದ ಇದ್ದ ಭಗವದ್ ರೂಪ, ಅನಾದಿಯಿಂದ ಜೀವನೂ ಇದ್ದಾನೆ. ಈ ಜೀವ ಇರಬೇಕಾದರೆ ಜೀವನೊಳಗೆ ದೇವ ಇದ್ದಾನೆ. ಯಾಕೆ ಅನಾದಿಯಿಂದ ಜೀವ ಹೇಗಿದ್ದಾನೆ? ಶ್ವಾಸ ಮಾತ್ರ ಅವಶೇಷಿತಾಹ, ಶ್ವಾಸ ಮಾತ್ರ ಆಡತಾ ಇದೆ ಜೀವರಾಶಿಗಳಿಗೆ. ಜೀವನಿಗೆ ಸ್ವಾತಂತ್ರ್ಯ ಇದೆಯೋ ಇಲ್ಲವೋ ಅಂತ ಮತ್ತು ಪ್ರಶ್ನೆ ಇದೆಯಾ? ಇಲ್ಲ ಅಂದ್ರೆ ಎಷ್ಟಿಲ್ಲ ಅಲ್ಲ ನೋಡಿ. ಇವಾಗ 1 ಕೋಟಿ ನಿಮ್ಮ ಹತ್ರ ಇದೆ, ಅವ್ರ ಹತ್ರ ಏನೋ 1 ಲಕ್ಷ ರೂಪಾಯಿ ಇದೆ. ನಿಮ್ಮನ್ನು ನೋಡಿದಾಗ ಅವರಂತಾರೆ ಏನಂತ, ಏ ನೀವೆಲ್ಲ ದೊಡ್ಡವ್ರಿ, ನಮ್ಮ ಹತ್ರ ಏನಿದೆ? ಏನಿಲ್ಲ ಅಂದ್ರೆ ಏನಿಲ್ಲ ಅಂದ್ರೆ ಚೂರಿದೆ. ಆ ತರ ಜೀವನಲ್ಲಿ ಏನೂ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಚೂರಿದ್ದು ಏನೂ ಇಲ್ಲ ಅಂತ ಹೇಳೋದು ಅಸಲು ಏನೇನೋ ಇಲ್ಲ ಅಂತ. ಹೌದಾ? ಸರಿ, ಪರವಾಗಿಲ್ಲ. ಏನೋ ಚೂರಿಟ್ಕೊಂಡಿದ್ರೇನೋ, ಒಂದು ವೇಳೆ ಸ್ವಾತಂತ್ರ್ಯ ಇದ್ರೆ ನೋಡೋಣ. ಇಲ್ಲಮ್ಮ, ತಪ್ಪು ತಿಳ್ಕೊಂಡ್ಬಿಡ್ತೀವಿ, ದೇವರು ಕೊಟ್ಬಿಟ್ಟ ಅಂತ. ಅದ್ಯಾವುದು ಇಲ್ಲ, ದತ್ತ ಸ್ವಾತಂತ್ರ್ಯ ಅಂತ ಇರುತ್ತಲ್ಲ, ಬಹಳ ತಪ್ಪು ತಿಳುವಳಿಕೆ. ಜೀವನಿಗೆ ಸ್ವಾತಂತ್ರ್ಯ ಚೂರು ಇಲ್ಲ, ಅದು ಒಪ್ಪೋಣ. ಆದ್ರೆ ದೇವರು ಚೂರು ಸ್ವಾತಂತ್ರ್ಯ ಕೊಟ್ಬಿಡ್ತಾನಲ್ಲ ದತ್ತ ಸ್ವಾತಂತ್ರ್ಯ ಅಂತ, ಅದು ಬಳಸ್ಕೊಂಡ್ರಾಯ್ತಲ್ಲ, ಅದು ಬಳಸ್ಕೊಳ್ಲಿಕ್ಕೆ ಆಗತ್ತಾ ಅಂತ ಅಲ್ವಾ? ಯಾಕೆ ಹೇಳಿ, ಯಾಕೆ ಬಳಸ್ಕೊಳ್ಲಿಕ್ಕೆ ಆಗಲ್ಲ? ಅಲ್ಲಮ್ಮ, ದತ್ತ ಸ್ವಾತಂತ್ರ್ಯ ದೇವರು ಕೊಟ್ರೋ ಇಲ್ವೋ? ಕೊಟ್ಟಿಲ್ವಾ? ಮತ್ತೆ ಕೊಟ್ಟ ಅಂದ್ರೆ ಇಟ್ಟ ಇಲ್ವೋ? ಇಷ್ಟು ಇಷ್ಟು ಪ್ಯಾರಾಲಿಸಿಸ್ ಪೇಷಂಟ್ ಇದ್ದಾನೆ, ಕೈ ಕಾಲು ಕದಲಲ್ಲ, ಆದರೆ ಕಂಡೀಷನ್ ಏನು? ಅವನ ಕೈಯಿಂದಲೇನೆ ಅಡಿಗೆ ಆಗ್ಬೇಕು, ಊಟ ಆಗ್ಬೇಕು. ಹೇಗಾಗುತ್ತೆ? ಪಕ್ಕದವರು ಅವನ ಕೈ ಹಿಡಿದು ಕಲಸಿ ಎಲ್ಲ ಮಾಡಿಸಿ ಅವನ ಕೈಯಿಂದ ಹಾಕಿ ಅವನ ಬಾಯಿಗೆ ಇಡಿಸ್ಬೇಕು ಅಷ್ಟೇ ತಾನೆ? ಪಕ್ಕದವರು ಎಲ್ಲ ಮಾಡಿಸೋದು ಬೇಕಾಗುತ್ತೆ. ಹಾಗೆ ಜೀವ ಶುದ್ಧ ಅಸ್ವತಂತ್ರ, ದೇವ ಸ್ವತಂತ್ರ, ತನ್ನ ಸ್ವಾತಂತ್ರ್ಯ ಕೊಟ್ಟ ಇಟ್ಟ ಅಂದ್ರೆ ಅರ್ಥ ತಾನೇ ಒಂದು ರೂಪದಲ್ಲಿ ನಿಂತ, ನಿಂತು ಅವನಿಂದ ಕೆಲಸ ಮಾಡಿಸಿದ ಅಂತ ಅರ್ಥ ಅಷ್ಟೇ ಹೊರತು, ಸ್ವಾತಂತ್ರ್ಯ ಏನೋ ಒಂದು 5 ರೂಪಾಯಿ ಕೊಟ್ಟ ಜೀವ ಬಳಸ್ಕೊಂಡ್ಬಿಟ್ಟ ಅಂತ ಇಂಥದ್ದು ಕಲ್ಪನೆ ಬೇಡ ಅಂತ. ಚೆನ್ನಾಗಿ ಬ್ರಷ್ ಆಗಿ ತೆಗೆದಿದ್ದಾಯ್ತಲ್ಲ ಹೊಸರು ಬಂದಾಗ. ಅಲ್ಲ, ಇಲ್ಲ, ತುಂಬಾ ಜನಕ್ಕಿದೆ, ತುಂಬಾ ಜನ ತಲೆಯಲ್ಲಿ ಕೂತಿದೆ. ದತ್ತ ಸ್ವಾತಂತ್ರ್ಯ ಅಂದ್ರೆ ದೇವರೇನೋ ಟ್ಯಾಬ್ಲೆಟ್ ತರ ಕೊಟ್ಬಿಡ್ತಾರೆ, ನಾನು ಉಂಬಿಟ್ಟಿದ್ದೀವಿ, ಚೆನ್ನಾಗಿ ಆಕ್ಟಿವೇಶನ್ ಬಂದ್ಬಿಡುತ್ತೇವೆ ಅಂತ. ಇದಿಲ್ಲ ಸರಿ. ಹಾಗಾದರೆ
ದೇವರಿಗೆ
ಪ್ರಶ್ನೆ ಬಂತು ನೋಡಿ, ನೀವು ಹೇಳಿ.
ಇವಾಗ ದತ್ತ ಸ್ವಾತಂತ್ರ್ಯ 200 ಇದೆ, ಅದರಲ್ಲಿ ಪರಮಾತ್ಮಂದು 100, ಆಮೇಲೆ ಬ್ರಹ್ಮದೇವರಿಗೆ 50, ರುದ್ರದೇವರಿಗೆ 25, ಆ ತರ ಇದು ಮಾಡಿ ಕೊನೆಗೆ ಹಿಂಗೆ ಜೀವರಿಗೆ 1 ಉಳ್ಕೊಳುತ್ತೆ.
ಅಂದ್ರೆ ಅರ್ಥ ಅಲ್ಲ, ಅವ್ರ ಪ್ರಶ್ನೆ ಅರ್ಥ ಆಯ್ತಾ? ಸ್ವಾತಂತ್ರ್ಯ ದೇವರು ಕೊಟ್ಟಿಲ್ಲ ಅಂತ ಹೇಳ್ತೀರಾ, ಕೊಡದಿದ್ರೆ ಈ ಪರ್ಸೆಂಟೇಜ್ ಹೇಗೆ ಬರುತ್ತೆ? ಇವರಿಗೆ ಇಷ್ಟು ಕೊಟ್ಟ ಅಷ್ಟು ಕೊಟ್ಟ ಅಂತ ಹೇಗೆ ಬರುತ್ತೆ? ಇಷ್ಟೇ ಹೆಸರುಗಳು ಬೇಡ, ಕೆಲಸ ಮಾಡೋದೇನು ನೋಡೋಣ. ಬಾಯಿ ಮಾತು ಹೆಸರುಗಳೆಲ್ಲ ಬರೇ ಬೀಟಿಂಗ್ ಅರೌಂಡ್ ದಿ ಬುಷ್ ಸುಮ್ಮನೆ ಇರುತ್ತೆ, ಒಳಗೇನು ಇಳಿತು ಅಂತ ನೋಡಿದ್ರೆ ಗೊತ್ತಾಗ ಹೋದಲ್ಬಾ. ಏನಾಗುತ್ತೆ, ಜೀವರಾಶಿಗಳೆಲ್ಲ ಇದ್ದಾರೆ, ಅವರಿಗೆ ದೇವ ಸ್ವಾತಂತ್ರ್ಯ ಕೊಟ್ಟ ಎಂಬುದರ ಅರ್ಥ ಏನು? ಅವರೊಳಗೆ ತಾನೇ ನಿಂತ, ಅವರವರ ಕೆಲಸ ಮಾಡಿಸಿದ ಅಂತ. ಈಗ ಬ್ರಹ್ಮದೇವರಲ್ಲಿ ನಿಂತದ್ದು ಇವನೇ, ನಮ್ಮಲ್ಲೂ ನಿಂತದ್ದು ಇವನೇ. ನಮ್ ಕೆಲಸ ಅಷ್ಟಾಗಬೇಕು, ತಿಂದು ಮಲಗಿದ್ರೆ ಸಾಕು. ಬ್ರಹ್ಮದೇವರ ಕೆಲಸ ಬಹಳ ಇದೆ. ಹಾಗಾದರೆ ದೇವ ತನ್ನ ಶಕ್ತಿ ಎಷ್ಟು ಪ್ರಕಟ ಮಾಡಬೇಕು ಈ ಕೆಲಸ ಮಾಡಿಸಲಿಕ್ಕೆ? ನಮ್ಮಲ್ಲಿ ಆತ ಎಷ್ಟು ಪರ್ಸೆಂಟೇಜ್ ಇಟ್ಟಿದ್ದಾನೋ, ಅಂದ್ರೆ ಹೇಳ್ತಾರಲ್ಲಿ ದೇವ ಎಷ್ಟು ಖರ್ಚು ಮಾಡ್ತಾನೆ ತನ್ನ ಶಕ್ತಿ ಪ್ರಕಟ ಮಾಡ್ತಾನೆ ಅಂದ್ರೆ, ಇಡೀ 14 ಲೋಕದಲ್ಲಿರುವ ಸಕಲ ಜೀವರಾಶಿಗಳ, ಬ್ರಹ್ಮದೇವರು ಮೊದಲುಕೊಂಡು ಎಲ್ಲಾ ಜೀವರಾಶಿಗಳ ಕೆಲಸ ಮಾಡಿಸಲಿಕ್ಕೆ ದೇವರ ಶಕ್ತಿ ಎಷ್ಟು ಬೇಕು ಅಂದರೆ, ಆತನ ಶಕ್ತಿ ಎಷ್ಟಿದೆಯೋ, ಸರ್ವಸ್ವಾತಂತ್ರ್ಯ ಎಲ್ಲಾ ಶಕ್ತಿ ಎಷ್ಟಿದೆಯೋ ಅದರಲ್ಲಿ ಸಾಸಿವೆ ಕಾಳಷ್ಟು ತೆಗೆದು ಅದರಲ್ಲಿ 1000 ಭಾಗವೂ ಆಗಲ್ಲಂತೆ. ಏನು ಇಷ್ಟು ಬ್ರಹ್ಮಾಂಡ ನಡೆಸಲಿಕ್ಕೆ ಸಾಸಿವೆ ಕಾಳಿನ 1000 ಭಾಗವೂ ಇಲ್ಲ ಆತ ಖರ್ಚು ಮಾಡೋದು. ಆ ಸಾಸಿವೆ ಕಾಳಿನ 1000 ಭಾಗ ಏನದಲ್ಲ, ಅದನ್ನ ಒಂದು ಮುದ್ದೆ ಅಂತಿಟ್ಟುಕೊಂಡ್ರೆ ಅದರಲ್ಲಿ ಪರ್ಸೆಂಟೇಜ್ ಯಾರ್ಯಾರಿಗೆ ಎಷ್ಟು ಕೊಟ್ಟರು ಅಂದ್ರೆ, ಬ್ರಹ್ಮದೇವರಲ್ಲಿ ನಿಂತು ಎಷ್ಟು ಶಕ್ತಿ ತಾನು ಪ್ರಕಟ ಮಾಡುತ್ತಾನೆ ಅವರ ಕೈ ಕಾಲು ಕದಲಿಸಲಿಕ್ಕೆ, ಆ ಪರ್ಸೆಂಟೇಜ್ ಬ್ರಹ್ಮದೇವರಿಗೆ ಕೊಟ್ರು ಎಂಬುದಕ್ಕೆ ಅರ್ಥ. ಹಾಗೆ ರುದ್ರದೇವರಿಗೆ ಎಷ್ಟು ಕೊಟ್ರು ಅಂದ್ರೆ, ರುದ್ರದೇವರಿಗೆ ಪರ್ಸೆಂಟೇಜ್ ಕೊಟ್ಟದ್ದಲ್ಲ, ರುದ್ರದೇವರಿಗೆ ಅವರವರ ಕೆಲಸ ಮಾಡಿಸಲಿಕ್ಕೆ ತಾನು ಒಳಗಿದ್ದು ತನ್ನ ಶಕ್ತಿ ಎಷ್ಟು ಖರ್ಚು ಮಾಡಿದ್ದು, ಪ್ರಕಟ ಮಾಡಿದ್ದೆಷ್ಟು ಅಂದ್ರೆ, ತಾನು ಎಲ್ಲರಿಗೆ ಖರ್ಚು ಮಾಡಲಿಕ್ಕೆ ಶಕ್ತಿ ಪ್ರಕಟ ಮಾಡಬೇಕೋ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಖರ್ಚು ಮಾಡಿ ಅವನ ಕೆಲಸ ಮಾಡಿಸಿದ. ಹಾಗಾದರೆ ದೇವ ಜೀವರಾಶಿಗಳ ಒಳಗಿದ್ದು ಅವರವರ ಕೆಲಸ ಮಾಡಿಸಲಿಕ್ಕೆ ತಾನು ಎಷ್ಟೆಷ್ಟು ಶಕ್ತಿ ಅವರಲ್ಲಿ ಪ್ರಕಟ ಮಾಡಿ ಅಂದ್ರೆ ತನ್ನದೇ ಶಕ್ತಿ ಎಷ್ಟು ಶಕ್ತಿ ಇಡೋದಲ್ಲಮ್ಮ, ಮತ್ತ ಇಡೋದು ಅಂದ್ರೆ ನಾವು ಬಿದ್ದುವು, ಇಡೋದು ಕೊಡೋದು ತುಂಡು ಮಾಡೋದು ಯಾವುದಿಲ್ಲ ಅಲ್ಲಿ, ಆ ಶಬ್ದಗಳು ನಮ್ಮನ್ನ ಮುಯಾಗ್ತಾ ಇವೆ, ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇಲ್ಲ. ಅವನೇ ನಿಂತು ನಮ್ಮ ಕೈ ಕಾಲು ಹಿಡಿದು ಕೆಲಸ ಮಾಡಿಸಲಿಕ್ಕೆ ಎಷ್ಟು ಶಕ್ತಿ ಖರ್ಚು ಮಾಡತಾನೋ ಆ ಪರ್ಸೆಂಟೇಜ್, ಕೊಟ್ಟದ್ದು ಇಟ್ಟದ್ದು ಬಿಟ್ಟದ್ದು ಏನು ಇಲ್ಲ. ಸರಿಯಾಗಿ ಬಂತ? ದೇವ ನಮ್ಮಲ್ಲಿ ನಿಂತ. ಇನ್ನು ನಿಮ್ಗೆ ಹೇಳಬೇಕಾದ್ರೆ ಏನು ಕೈಲಾಗಲ್ಲ, ಪ್ಯಾರಾಲಿಸಿಸ್ ಪೇಷಂಟ್ ಮಲ್ಕೊಂಡಿದ್ದಾನೆ, ಕೈ ಕದಲಲ್ಲ, ಕಾಲು ಕದಲಲ್ಲ, ಏನು ಕದಲಲ್ಲ, ಅವನ್ ಸರಿ ಕೆಲಸ ಮಾಡಿಸ್ಬೇಕು. ಹೊರಗಿಂದ ಕೈ ಹಿಡಿದು ಮಾಡಿಸ್ಬೇಕು ಅಂದ್ರೆ ಅಷ್ಟು ಈಸಿ ಆಗಲ್ಲ, ಅಡ್ಡಡ್ಡ ಆಗ್ತಾ ಇರುತ್ತೆ. ನಿಮಗೆ ಒಳ್ಳೆ ಯೋಗ ಶಕ್ತಿ ಇದೆ, ನೀವೇನ್ ಮಾಡಿದಿರಿ, ಇನ್ನೊಂದು ರೂಪ ತಗೊಂಡು ಅವನೊಳಗೆ ತೂರಿದ್ರಿ, ತೂರಿ ಅವನ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತ್ರಿ. ನೀವು ಎದ್ರೆ ಅವನಿಗೆ ಹೇಳುತ್ತಾನೆ, ನೀವು ಕೈ ಹೀಗಂದ್ರೆ ಅವನು ಕೈ ಹೀಗಂತಾನೆ, ನೀವು ಕಾಲು ಹೀಗಂದ್ರೆ ಅವನು ಕಾಲು ಹೀಗಂತಾನೆ, ನೀವು ಸುಮ್ಮನೆ ಇದ್ರೆ ಇರ್ತಾನೆ. ಹಾಗಾದರೆ ನೀವು ಅವನಲ್ಲಿದ್ದು ಆ ಕೈ ಕಾಲು ತಲೆ ಕದಲಿಸಲಿಕ್ಕೆ ನಿಮ್ಮ ಶಕ್ತಿ ಎಷ್ಟು ಖರ್ಚಾಯಿತು, ಅದು ಪರ್ಸೆಂಟೇಜ್. ದೇವ ಬ್ರಹ್ಮದೇವರು ಮೊದಲುಕೊಂಡು ಎಲ್ಲಾ ಜೀವರಲ್ಲಿ ಹೀಗೆ ತೂರಿ ನಿಂತಿದ್ದಾನೆ, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತಿದ್ದಾನೆ. ತನ್ನ ಕೈ ಕದಲಿಸ್ತಾನೆ, ಅವರ ಕೈ ಕದಲುವಂತೆ ಮಾಡುತ್ತಾನೆ. ಇದಕ್ಕೆ ಬ್ರಹ್ಮದೇವರಲ್ಲಿ ದೇವ ಖರ್ಚು ಮಾಡಿದ ಶಕ್ತಿ ಎಷ್ಟು, ತಾನು ಎಷ್ಟು ಖರ್ಚು ಮಾಡಿ ಕದಲಿಸಿದ, ಅದನ್ನ ಪರ್ಸೆಂಟೇಜ್ ದತ್ತ ಸ್ವಾತಂತ್ರ್ಯ ಅಂದ್ರೆ ಅಷ್ಟೇ ಹೊರತು ಕೊಟ್ಟ ಅಂದ್ರೆ ಇದೇನೋ ಸ್ವಾತಂತ್ರ್ಯ ತೆಗೆದು ಕೊಟ್ಟ ಅಂತಿಲ್ಲ. ಯಾಕೆ ನೀ ಕೊಟ್ಟ ಕೊಟ್ಟ ಅಂತ ಹೇಳಬಾರದು ಅಂದ್ರೆ ಕೊಡ್ಲಿಕ್ಕಾಗಲ್ಲ, ಯಾಕಾಗಲ್ಲ? ಅದಕ್ಕೆ ದಾಸರಾಯರ ಶಬ್ದ ನೋಡಿ, ದೇವ ತನ್ನ ಅಪಾರ ಸ್ವಾತಂತ್ರ್ಯ ಗುಣವ ಅಂದ್ರು, ಗುಣವ ಕೊಟ್ಟ ಅಂದ್ರು. ಮೆಣಸಿನಕಾಯಿ ಅದರ ಗುಣ ಏನು? ಗುಣಖಾರ. ಅದರಿಂದ ಸಪರೇಟ್ ಮಾಡ್ಲಿಕ್ಕಾಗುತ್ತಾ? ನೀವೆಲ್ಲ ಒಳ್ಳೆಯವರು, ನಿಮ್ಮ ಗುಣ ಒಳ್ಳೆತನ, ನಿಮ್ಮನ್ನು ಸಪರೇಟ್ ಮಾಡ್ಲಿಕ್ಕಾಗುತ್ತಾ? ಆಗಲ್ಲ. ಹಾಗೆ ದೇವರ ಸ್ವಾತಂತ್ರ್ಯ, ದೇವರ ಗುಣ ದೇವರಿಂದ ಸಪರೇಟ್ ಮಾಡ್ಲಿಕ್ಕಾಗಲ್ಲ. ದೇವರು ಅಂದ್ರೆ ಬೇರೆ ಅಲ್ಲ, ದೇವರ ಸ್ವಾತಂತ್ರ್ಯ ಅಂದ್ರೆ ಬೇರೆ ಅಲ್ಲ. ಅಂತ ಕಾಲಕ್ಕೆ ಸ್ವಾತಂತ್ರ್ಯ ಕಡಿದು ತುಂಡು ಮಾಡಿ 3 ಭಾಗ 4 ಭಾಗ ಕೊಡ್ಲಿಕ್ಕಾಗುತ್ತಾ? ಅಂದ್ರೆ ದತ್ತ ಸ್ವಾತಂತ್ರ್ಯ ಎಂಬುದಕ್ಕೆ ಸ್ವಾತಂತ್ರ್ಯ ತೆಗೆದು ಕೊಟ್ಟ ಎಂಬುವ ಅರ್ಥ ಇಲ್ಲ ಅಂತ ಆಯ್ತು. ಇನ್ನೇನರ್ಥ? ಹಾಗಾದರೆ ತಾನೇ ನಿಂತು ನಡೆಸ್ತಾನೆ, ಆ ನಡೆಸಲಿಕ್ಕೆ ತನ್ನ ಶಕ್ತಿ ಎಷ್ಟು ಖರ್ಚು ಮಾಡುತ್ತಾನಲ್ಲ ಆ ಪರ್ಸೆಂಟೇಜ್ ದತ್ತ ಸ್ವಾತಂತ್ರ್ಯದ ಪರ್ಸೆಂಟೇಜ್. ಈಗ ಅರ್ಥ ಆಯ್ತಾ? ಇದು ಸೇರಿಸಿಕೊಂಡು ಇದು ದತ್ತ ಸ್ವಾತಂತ್ರ್ಯ, ಆದ ಮೇಲೆ ಇದೆಲ್ಲ ಇವರು ಬಿಟ್ಟು ಇವರಿಗೆ ಎಷ್ಟು ಶಕ್ತಿ ಖರ್ಚು ಮಾಡಬೇಕೋ ಆ ಶಕ್ತಿ ಬಿಟ್ಟು ದೇವರಲ್ಲಿ ಉಳಿದ ಸ್ವಾತಂತ್ರ್ಯ ಎಷ್ಟು? ಸ್ವಗತ ಸ್ವಾತಂತ್ರ್ಯ. ಈ ಎರಡೂ ಸೇರಿದರೆ ಸರ್ವ ಸ್ವಾತಂತ್ರ್ಯ ಅಷ್ಟೇ. ಸಿಂಪಲ್ ಈಕ್ವೇಶನ್. ಹೆಚ್ಚು ತಲೆ ಕೆಡಿಸಿಕೊಂಡು ಏನೋಪ್ಪ ಸ್ವಾತಂತ್ರ್ಯ ಅಂತ ಅರ್ಥ ಆಗಲ್ಲ, ಇದು ಕೊನೆ ಏನ್ ಹೇಳ್ತೀವಿ ನಾವು, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ದೊಡ್ಡ ದೊಡ್ಡ ಚರ್ಚೆ ಮಾಡಿದ್ರೆ ಅರ್ಥ ಆಗಲಿಲ್ಲ, ನಿಮ್ಗೇನು ಅರ್ಥ ಆಗುತ್ತೆ ಅಪ್ಪ ಇದು ಅರ್ಥ ಆಗಲ್ಲಂತೆ ಅಂತ ಕೊನೆಗೆ ಇಟ್ಟು ಪೂಜೆ ಮಾಡ್ತಾ ಇರ್ತೀವಿ. ಏನು ಇಲ್ಲ, ಸುಲಭವಾದ ವಿಚಾರ ಇದು. ಅರ್ಥ ಆಗದೇ ಇರುವ ಸಬ್ಜೆಕ್ಟ್ ಎಂಬುದು ಎಲ್ಲೂ ಇಲ್ಲ ನಮ್ಮ ಶಾಸ್ತ್ರದಲ್ಲಿ. ಅರ್ಥ ಆಗುವಂಥದ್ದೇ ಎಲ್ಲ ಇದೆ, ಯಾರ್ಯಾರ ಯೋಗ್ಯತೆಗೆ ತಕ್ಕಂತೆ ಅರ್ಥ ಆಗುತ್ತೆ. ಹಾಗಾದರೆ ಇಲ್ಲಿ ಎಲ್ಲಿ ಬಂತು? ಜೀವ ಅನಾದಿ, ಭಗವಂತ ಅನಾದಿ, ಜೀವನೊಳಗೆ ದೇವ ನಿಂತಿದ್ದಾನೆ. ಜೀವನ ಶ್ವಾಸ ಕಾರ್ಯ ಅನಾದಿಕಾಲದಿಂದ ನಡೆಯುತ್ತಾ ಇದೆ. ಜೀವನಂತೂ ಅಸ್ವತಂತ್ರ, ಉಸಿರು ತಾನಾಗಿ ಬಿಡಲಾರ, ಸೇದಿಕೊಳ್ಳಾರ. ಹಾಗಾದರೆ ಅನಾದಿಕಾಲದಿಂದ ಜೀವನ ಶ್ವಾಸ ಕಾರ್ಯ ಅವನು ಮಾಡಬೇಕೋ ದೇವರು ನಿಂತು ಮಾಡಿಸಬೇಕೋ ಅಲ್ವಾ? ಹಾಗಾದರೆ ಎಷ್ಟು ಜನ ಜೀವರಾಶಿಗಳಿದ್ದಾರೆ? ಅನಂತ ಜೀವರಾಶಿಗಳಿದ್ದಾರೆ. ಅನಂತ ಜೀವರಾಶಿಗಳಲ್ಲಿ ನೋಡಿ, ನಾರಾಯಣ ರೂಪ ಇದೆ, ನಾರಾಯಣನ ಹೊಟ್ಟೆಯಲ್ಲೇ ಜೀವರಾಶಿಗಳೆಲ್ಲ ಇದ್ದಾರೆ. ನಾರಾಯಣ ರೂಪ ಇಲ್ಲಿ ಹೋಗಲಿಲ್ಲ, ಹಾಗೆ ಇದೆ. ಆತನ ಹೊಟ್ಟೆಯಲ್ಲೇ ಜೀವರಾಶಿಗಳಿದ್ದಾರೆ. ಆ ಜೀವರಾಶಿಗಳಲ್ಲಿ ದೇವರಿರಬೇಕಾದರೆ ಅನಾದಿಯಿಂದ ಇರಲೇಬೇಕಲ್ಲ. ಪ್ರತಿಯೊಬ್ಬರಲ್ಲಿ ಅನಾದಿಯಿಂದ ಪ್ರತಿಯೊಬ್ಬ ಜೀವರಿಗೆ ಮೀಸಲಾಗಿಟ್ಟ ಭಗವದ್ ರೂಪ ಅನಾದಿಯಿಂದ ಇದೆ. ದೇವರು ನಾವು ಇದ್ದು ಯಾವಾಗೂ ಒಂದ್ಸಲ ನಾನು ತೋರ್ತೇನೆ ಅಂತ ತೋರಿದ್ದಲ್ಲ. ಅನಾದಿ ಕಾಲದಿಂದ ಜೀವನಿಗೆ ಮೀಸಲಾದ ಭಗವಂತನ ರೂಪ, ನ್ಯಾಚುರಲ್ಲಿ ಬಿಲ್ಟಪ್ ಅಂತ ಹೇಳ್ತಾರಲ್ಲ, ಆ ತರ ಒಳಗೇ ಇದೆ, ಇನ್ ಬಿಲ್ಟ್ ದೇವರ ರೂಪ. ಅದನ್ನ ಬಿಂಬರೂಪ ಅಂತ ಕರೀತಾರೆ. ಈ ಬಿಂಬರೂಪ ಅನಾದಿ ಕಾಲದಿಂದ ಇದೆ. ಸೃಷ್ಟಿಗೆ ಬಂದಾಗ ನಮ್ಮೊಳಗೆ ಇರುತ್ತೆ, ಸ್ಥಿತಿ ಬಂದಾಗ ನಮ್ಮೊಳಗೆ ಇರುತ್ತೆ, ಪ್ರಳಯ ಕಾಲ ಬಂದಾಗ ಜೀವರೆಲ್ಲ ಹೋಗಿ ಹೊಟ್ಟೆಯಲ್ಲಿ ಸೇರಿ ಆ ಬಿಂಬರೂಪಗಳೆಲ್ಲ ನಾರಾಯಣನಲ್ಲಿ ಐಕ್ಯ ಆಗುತ್ತಾ ಅಂದ್ರೆ ಆಗಲ್ಲ ಅಂದ್ರು. ಸೃಷ್ಟಿಯಲ್ಲೂ ಸ್ಥಿತಿಯಲ್ಲೂ ಪ್ರಳಯ ಕಾಲದಲ್ಲೂ ದೇವರ ಹೊಟ್ಟೆಯಲ್ಲಿರುವಾಗಲೂ ಕೂಡ ಜೀವರನ್ನ ಎಡಬಿಡದೇ ಇರುವಂತಹ ರೂಪವೇ ಬಿಂಬರೂಪ ಅಂದ್ರು. ಪ್ರಳಯ ಕಾಲದಲ್ಲಿ ಎಲ್ಲರೊಳಗಿನ ಬಿಂಬರೂಪಗಳು ಹೊರಟು ಬಿಟ್ಟು ಜೀವರು ಮಾತ್ರ ಉಳಿದು ಆ ಬಿಂಬರೂಪಗಳೆಲ್ಲ ದೇವರ ಮೂಲ ರೂಪ ನಾರಾಯಣ ರೂಪಕ್ಕೆ ಸೇರುತ್ತೆ ಅಂತಿಲ್ಲ. ಮೂಲ ರೂಪದಿಂದ ಹೊರಟು ಬಂದು ಸೇರಿದ್ದು ಅಂತಲ್ಲ, ಅನಾದಿಯಿಂದ ಎರಡು ಸಪರೇಟ್ ರೂಪ ಭಗವಂತನದ್ದು ಯಾವಾಗಲೂ ಇದೆ. ಒಂದು ಮೂಲ ರೂಪ ನಾರಾಯಣ ರೂಪ ಇದ್ದೇ ಇದೆ, ಜೀವರಾಶಿಗಳಲ್ಲಿ ಅನಾದಿಯಿಂದ ಈ ರೂಪವು ಇದ್ದೇ ಇದೆ, ಬಿಂಬರೂಪ ಅಂತ ಇದ್ದೇ ಇದೆ ಅಂದ್ರು.
ಶ್ವಾಸೋಚ್ಛ
ಮಾಡ್ತಾನೆ ತುಂಬಾ ಪಾಠ ಕೇಳಿದವರು, ಶಾಸ್ತ್ರ ಓದ್ತಾ ಇದ್ದವರು, ಅವರು ಉತ್ತರ ಕೊಡ್ತಾರೆ. ಹೇಳಿದ್ರೆ ಕರ್ಮ ಅನಾದಿ ಅಂತ ಹೇಳ್ತೀರಲ್ಲ, ಹೇಗೆ ಎಲ್ಲಿ ಮುಟ್ಟುತ್ತೆ ಅಂತ ಕೇಳ್ತಾ ಇದ್ದಾರೆ.
ಕರ್ಮ ನಿಮ್ಮ ಅದೇ 15 ತಲೆಗಳಿದೆಯಲ್ಲ, ಅದರಿಂದ
ಹುಟ್ಟತ್ತೆ. ಸರಿಯಾದ್ರೆ ಹೇಗೆ ಶುರುವಾಗತ್ತೆ? ಅಲ್ಲ, ಇವಾಗ ಸಾತ್ವಿಕ ರಾಜ ತಾಮಸ ಹುಟ್ಟತ್ತಲ್ಲ, ಕರ್ಮ ಹುಟ್ಟತ್ತಲ್ಲ, ಹೇಗಾಗದೆ? ಈ ಜೀವ ಸಾತ್ವಿಕ, ಈ ಜೀವ ರಾಜಸ, ಈ ಜೀವ ತಾಮಸ. ಇವಾಗ ಕಬ್ಬಣ ಕಪ್ಪು ಅಂತ ಮಾಡ್ದ, ಬಂಗಾರ ಹಳದಿಂದ ಮಾಡ್ದ, ಈ ಜೀವರಾಶಿಗೆ ಸತ್ವ ರಾಜ ತಾಮಸ ಹೇಗೆ ಮಾಡ್ದ? ಬೇರೆ ಬೇರೆ ಮಾಡಿದ್ರಲ್ಲ ಗೊತ್ತ, ಹುಟ್ಟಿದ್ದು ಹೇಗೆ ಹುಟ್ಟಿತು ಅಂತ ನಾನು ಕೇಳ್ತಾ ಇದ್ದೀನಿ.
ಇಷ್ಟು ಈ ಕರ್ಮ ಯಾವಾಗ ಹುಟ್ಟುತ್ತೋ ಅನ್ನೋ ಪ್ರಶ್ನೆ ಕೊಡಲ್ಲ.
ಹುಟ್ಟದಂತಲ್ಲ ಸರ್, ಕರ್ಮ ಹೇಗೆ ಸೇರುತ್ತೆ
ಜೀವಕ್ಕೆ? ಕರ್ಮಕ್ಕೂ ಜೀವನಿಗೂ ಅಂಟು ಹೇಗೆ? ಅಂದ್ರೆ ಅವ್ರ ಪ್ರಶ್ನೆ ಹೀಗಿದೆ, ಸಾಮಾನ್ಯವಾಗಿ ಈ ಜನ್ಮದಲ್ಲಿ ಕರ್ಮಗಳು ಮಾಡ್ತಾ ಇದ್ದಾರೆ. ಈ ಜನ್ಮದಲ್ಲಿ ಕರ್ಮಗಳೆಲ್ಲ ಯಾವುದರ ಬೇಸ್ ಮೇಲೆ? ಹಿಂದಿನ ಜನ್ಮದ ಕರ್ಮ. ಹಿಂದಿನದ್ದು ಎಷ್ಟೋ ಜನ್ಮಗಳಲ್ಲ, ಅದ್ರ ಕ್ಯಾಲ್ಕುಲೇಷನ್ ಇರುತ್ತೆ. ಡೈರೆಕ್ಟ್ ಹಿಂದಿನ ಮಾತು ತಗೊಂಡು ಮಾಡೋದಂತೇನಿಲ್ಲ, ಹಿಂದಿನ ಜನ್ಮಗಳ ಕರ್ಮಾನುಸಾರ. ಮತ್ತು ಆ ಹಿಂದಿನ ಜನ್ಮಗಳ ಕರ್ಮ ಹಾಗ ಹೋದಾಗ ಮೊದಲನೇ ಕರ್ಮ ಯಾವಾಗ ಬರುತ್ತೆ ಅಂತ ಅವ್ರದ್ದು. ಅಲ್ವಾ? ಇಲ್ಲ, ಬೆಳೀತಾ ಇರುತ್ತೆ, ಕಳೆಯೋದಲ್ಲದೆ ಇನ್ನೂ ಜಾಸ್ತಿ ಆಗ್ತಾರೆ. ಪುಣ್ಯ ಮಾತ್ರ ಖರ್ಚಾಗ, ಪಾಪ ಮಾತ್ರ ಬೆಳೀತಾ ಇರುತ್ತೆ. ಪುಣ್ಯ ಏನು ಬೆಳೆಯಲ್ಲ, ಅದು ಬೆಳೆಯೋದು ಬಹಳ ಚೆನ್ನಾಗಿರ್ತಾ ಇತ್ತು. ಪುಣ್ಯ ಬೆಳೆಯಲ್ಲ, ಪಾಪ ಮಾತ್ರ ಬೆಳೆಯುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಅಲ್ಲ, ಗೊಂದಲ ಗೊಂದಲ, ಈ ಕರ್ಮ ಅಂದ್ಕೊಳ್ಳೆ ಗೊಂದಲ ಆಗ್ಬಿಡ್ತಾ ಇರುತ್ತೆ. ಸರಿ, ಚೆನ್ನಾಗಿ ಬ್ರಷ್ ಆಗಿ ತೆಗ್ಬಿಡೋಣ ಅದನ್ನ. ಹೌದು, ಸಂಶಯ ಇರಬಾರ್ದು ಮನಸ್ಸಿನಲ್ಲಿ. ಸಂಶಯ ಇರ್ತಾ ಸಾಧನೆ ಮುಂದಾಗಲ್ಲ. ತತ್ವದ ಮೇಲೆ ಸಂಶಯ ಇರಬಾರ್ದು, ವ್ಯಕ್ತಿಯ ಮೇಲೂ ಸಂಶಯ ಇರಬಾರ್ದು. ತತ್ವದ ಮೇಲೆ ಸಂಶಯ ಇದ್ರೆ ಸಾಧನೆ ನಡೆಯಲ್ಲ, ವ್ಯಕ್ತಿಯ ಮೇಲೆ ಸಂಶಯ ಇದ್ರೆ ಕೈ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಲ್ವೇ. ಆದ್ರಿಂದ ಸಂಶಯ ಯಾವಾಗ್ಲೂ ಕೂಡ ನಮ್ಮನ್ನ ಹಾಳು ಮಾಡೋದೆ. ಮೀನಿರುತ್ತೆ, ಅದು ಗಾಲಕ್ಕೆ ಸಿಕ್ಕಾಕೊಳ್ಳುತ್ತೆ, ಬಿಡಿಸ್ಕೊಳ್ಳುತ್ತೆ. ಆದರೆ ಆ ಗಾಲಕ್ಕೆ ಸಿಕ್ಕಾಕೊಂಡ ಕಡೆ ಗಾಯ ಆಗಿರುತ್ತೆ. ಅದಕ್ಕೆ ನೀರಲ್ಲೇ ಇರುತ್ತಲ್ಲ, ಗಾಯ ಒಣಗಲ್ಲ. ಅದು ಹೇಗಿರುತ್ತೆ ಅಂದ್ರೆ ನರಳತಾ ನರಳತಾ ಬದುಕುತ್ತೆ. ಗಾಲಕ್ಕೆ ಸಿಕ್ಕಾಕೊಂಡು ಸತ್ತೋಗಿದ್ರೆ ಹೇಗಿರುತ್ತೋ, ಬದುಕಿದ್ರೂ ಹಾಗೆ ಇರುತ್ತೆ. ಸಂಶಯ ಅಂಬುದಷ್ಟು. ಅದರಿಂದ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ, ಅದಕ್ಕೆ ಉತ್ತರ ಹೇಳ್ತೀನಿ ನಾಳೆ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ.
ಈ ಪ್ರಶ್ನೆ ಅಣ್ಣ ಕೇಳಿದ್ರು ಇದನ್ನ.